Well, you have finished your 110-day Vipassana course, but this is not enough. Now you have to see how to apply it in your day-to-day life. You will go out, you have to face the world, and whatever equanimity you have learned here, you see that you apply that in your life in spite of all the difficult situations. You know, I also know, the world is such that it is so difficult to apply equanimity in life. But this is what you have to learn. For that, one important way is that you learn it in the atmosphere of a Dhamma center where a course is going on. You come sometime whenever you are free, you come and give a service, 10-day Dhamma service. The atmosphere here is definitely better than the atmosphere outside. Outside, the entire atmosphere is full of negativities. Here, the students who come will also generate negativity time and again, but the atmosphere around is such that it won't be so strong you can face it. So first you learn here how to remain equanimous dealing with people who are generating negativity. A training ground for you. And moreover, the whole day you won't be giving any Dhamma service. Whenever you are free, you have opportunity to meditate. This is how you will strengthen yourself. Besides this, there are many more benefits of giving a Dhamma service. One important benefit is that you will develop your paramitas. It is only your paramitas which will take you to the final goal, and you get a good opportunity here while you are serving people to develop your paramita. One paramita of metta. Whenever you serve people, naturally you generate metta for them, love, compassion for them, and that helps you to develop your own parami of metta. Another more important parami is the parami of dana, especially for the householder. It is a very important parami. You give dana of money, of things required by people in the world, good. But here, the dana is dana of Dhamma, the greatest dana in the world. Why greatest? Because the law of nature is such. Whatever the seed you plant, the fruit will be exactly according to that, multiplied. When you give food to somebody, in return, when time ripens, you will get food in bigger quantities. You are now joining to give Dhamma. Of course, the teacher gives Dhamma. And it takes time for someone to reach the stage of becoming a full-fledged teacher or even assistant teacher. But still you can be a partner in this Dhamma service, in this Dhamma Dana. Understand, a teacher cannot give Dhamma Dana unless there is a proper facility. So those people who are helping to construct proper facilities are also partner in giving Dhamma. Similarly, Dhamma cannot be given if there is no good management. So those who are managing a Dhamma course are also partner in Dhamma Dana. And so also, Dhamma cannot be given unless there are good Dhamma workers to help. So you are also becoming a partner and you get the benefit out of it. And I know how much benefit you get. With my own experience, from the day I took my first course, after finishing my first course, till I was appointed a full-fledged teacher after 14 years, all these years, from time to time, I used to go to my teacher and the center to give service there, Dhamma service, and how much benefit I got from that, I know. Similarly, the students who give Dhamma service, they keep on reporting me, that by giving a 1 10-day Dhamma service, I got so much benefit. When you plant the seed of Dhamma, giving dana of Dhamma is planting the seed of Dhamma, you get in return large quantity of Dhamma for you. Your Dhamma becomes stronger and stronger. This is a very good benefit you are going to get by giving Dhamma service. Another big benefit, you get so much satisfaction. Satisfaction. You have been served by so many people, so many Dhamma workers. When you got Dhamma, now you feel that you are paying your debt of gratitude by serving other people in the same way. Others have served me, now I better serve others. This is the great satisfaction that you have. Another big satisfaction that you will have, at the end of the course, you will feel so much of joy. And this is not an ordinary joy. This is a very sublime joy, a sympathetic joy. You notice when people join the course, their faces are full of melancholy, sadness, having this kind of misery, that kind of misery. But on the 10th day, when they leave the course, there is so much of glow on their face, so much of happiness, so much of joy, and you generate sympathetic joy, you also become so happy. This is a very big advantage that you get from it. Besides that, after all, Dhamma is not only for your own liberation. Teaching of Buddha is that of course you liberate yourself, at the same time you help others to get liberated, and then the same thing you are doing by giving Dhamma service, you are trying to liberate yourself from misery and you are helping others to get liberated from misery. Therefore, I keep on advising my students that at least 1 10-day course, you must find time for at least 1 10-day course to give Dhamma service. As you find time for 1 10-day course to take your own course, similarly, for service, 1 10-day course is very important. At times you can't find 10 days, all right, then as many days as possible. Maybe during the weekend you can come for 2 days, then have discussion with the management, and if they are agreeable, you can come for 2 days, 3 days, 1 day, and give service. Service is always good for you. May you all develop in Dhamma, get established in Dhamma, for your good and for the good of so many others. May you all keep on growing in Dhamma. May you all keep on glowing in Dhamma. Bhavatu sabba mangalam, bhavatu sabba mangalam, bhavatu sabba mangalam. Palaho, palaho, palaho.
ನೀವು 10 ದಿನಗಳ ಒಂದು ವಿಪಶ್ಯನಾ ಶಿಬಿರವನ್ನು ಪೂರ್ಣಗೊಳಿಸಿದ್ದೀರಿ. ಒಳ್ಳೆಯದೇ, ಆದರೆ ಇದು ಇಷ್ಟೇ ಸಾಲದು. ಈಗ ನೀವು ಇದನ್ನು ನಿತ್ಯ ಜೀವನಕ್ಕೆ ಹೇಗೆ ಅಳವಡಿಸಿಕೊಂಡು ಈ ಪ್ರಪಂಚದಲ್ಲಿ ಬಾಳಬಹುದು ಎಂದು ನೋಡಬೇಕು, ಮತ್ತು ನೀವು ಇಲ್ಲಿ ಕಲಿತಿರುವ ಸಮಚಿತ್ತತೆಯನ್ನು ನಿಮ್ಮ ಜೀವನದ ಹಲವು ಕಠಿಣ ಪರಿಸ್ಥಿತಿಗಳ ಮಧ್ಯೆಯೂ ಕಾಯ್ದುಕೊಳ್ಳಬೇಕು. ಪ್ರಾಪಂಚಿಕ ಜೀವನದಲ್ಲಿ ಈ ಸಮಚಿತ್ತತೆಯನ್ನು ಅಳವಡಿಸಿಕೊಳ್ಳುವುದು ಬಹಳ ಕಷ್ಟ ಎಂಬುದು ನಿಮಗೂ ಗೊತ್ತು ಮತ್ತು ನನಗೂ ಗೊತ್ತು. ಆದರೆ ನಾವು ಕಲಿಯಬೇಕಾದದ್ದು ಇದನ್ನೇ. ಅದಕ್ಕಾಗಿ ಒಂದು ಬಹಳ ಒಳ್ಳೆಯ ಉಪಾಯವಿದೆ. ಅದೇನೆಂದರೆ, ಇಂಥ ಧ್ಯಾನ ಕೇಂದ್ರಗಳಲ್ಲಿ ಶಿಬಿರ ನಡೆಯುವಾಗ ಇಲ್ಲಿ ಇರುವ ಧರ್ಮ ತುಂಬಿದ ಪರಿಸರದಲ್ಲಿ ಈ ಸಮತೆಯನ್ನು ಜೀವನಕ್ಕೆ ಹೊಂದಿಸಿಕೊಳ್ಳುವ ರೀತಿಯನ್ನು ಕಲಿಯುವುದು. ನಿಮಗೆ ಯಾವಾಗ ಸ್ವಲ್ಪ ಬಿಡುವು ಸಿಕ್ಕುವುದೋ ಆಗ 10 ದಿನಗಳ ಧರ್ಮ ಸೇವೆ ಮಾಡುವುದು. ಹೊರ ಪ್ರಪಂಚದ ಪರಿಸರಕ್ಕಿಂತ ಖಂಡಿತ ಇಲ್ಲಿಯ ಪರಿಸರ ಉತ್ತಮವಾಗಿರುತ್ತದೆ. ಹೊರಪ್ರಪಂಚದಲ್ಲಿ ಇಡೀ ಪರಿಸರ ಬಹಳ ದುರ್ಭಾವನೆಗಳಿಂದ, ಎಂದರೆ ನಕಾರಾತ್ಮಕ ಭಾವನೆಗಳಿಂದ ತುಂಬಿದೆ. ಇಲ್ಲಿ ಸಾಧನೆಗಾಗಿ ಬರುವವರು ಸಹ ಆಗಾಗ ದುರ್ಭಾವನೆಯನ್ನು ಉಂಟುಮಾಡಿಕೊಳ್ಳುತ್ತಾರೆ. ಆದರೆ ಇಲ್ಲಿಯ ಪರಿಸರದಲ್ಲಿ ಅದು ಅಷ್ಟು ಬಲಶಾಲಿಯಾಗಿರುವುದಿಲ್ಲ. ನೀವು ಅದನ್ನು ಎದುರಿಸಬಹುದು. ಆದ್ದರಿಂದ ಧ್ಯಾನ ಕೇಂದ್ರದ ಧರ್ಮ ಪರಿಸರದಲ್ಲಿ ದುರ್ಭಾವನೆಗಳಿಂದ ಕೂಡಿದ ವ್ಯವಹಾರ ನಡೆದಾಗ ಅದನ್ನು ಎದುರಿಸುವುದನ್ನು ಕಲಿಯಿರಿ. ಇದು ನಿಮಗೆ ತರಬೇತಿಯ ಕೇಂದ್ರದಂತೆ. ಮತ್ತೆ ಮುಖ್ಯವಾಗಿ ನೀವು ದಿನ ಇಡೀ ಸೇವೆ ಮಾಡಬೇಕಾಗಿಲ್ಲ, ನಿಮಗೆ ಬಿಡುವು ಸಿಕ್ಕುತ್ತದೆ. ಹೀಗೆ ಬಿಡುವು ಸಿಕ್ಕಾಗ ಧ್ಯಾನ ಮಾಡುವ ಅವಕಾಶವೂ ಸಿಕ್ಕುತ್ತದೆ. ಹೀಗೆ ನೀವು ನಿಮ್ಮನ್ನು ಸಾಧನೆಯಲ್ಲಿ ಬಲಗೊಳಿಸಿಕೊಳ್ಳುತ್ತೀರಿ. ಇದರ ಜೊತೆಗೆ ಧಮ್ಮಸೇವೆ ಮಾಡುವುದರಿಂದ ಹಲವು ಲಾಭಗಳು ಸಿಕ್ಕುತ್ತವೆ. ಒಂದು ಮುಖ್ಯ ಲಾಭವೆಂದರೆ ನೀವು ಇಲ್ಲಿ ಜನರ ಸೇವೆ ಮಾಡುವ ಮುಖಾಂತರ ನಿಮ್ಮ ಪಾರ್ಮಿಗಳನ್ನು, ಎಂದರೆ ಪುಣ್ಯಗಳನ್ನು ಬೆಳೆಸಿಕೊಳ್ಳಲು ಅವಕಾಶ ಸಿಗುತ್ತದೆ. ಈ ರೀತಿ ನೀವು ಗಳಿಸಿದ ಪುಣ್ಯಗಳಷ್ಟೇ ನಿಮ್ಮನ್ನು ಅಂತಿಮ ಗುರಿ ಮುಟ್ಟಿಸುತ್ತವೆ. ಇಲ್ಲಿ ನೀವು ಬೆಳೆಸಿಕೊಳ್ಳಬಹುದಾದ ಒಂದು ಪಾರ್ಮಿ ಮೆತ್ತ ಪಾರ್ಮಿ. ನೀವು ಇಲ್ಲಿ ಜನರ ಸೇವೆ ಮಾಡುವಾಗ ಸಹಜವಾಗಿಯೇ ಅವರ ಬಗ್ಗೆ ಮೈತ್ರಿ ಮತ್ತು ಕರುಣೆಯನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೀರಿ, ಮತ್ತು ಇದು ನಿಮ್ಮೊಳಗೆ ಮೈತ್ರಿ ಪಾರ್ಮಿಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನೊಂದು ಮುಖ್ಯ ಪಾರ್ಮಿ ವಿಶೇಷವಾಗಿ ಗೃಹಸ್ಥರಿಗೆ ದಾನ ಪಾರ್ಮಿ. ಇದೊಂದು ಬಹುಮುಖ್ಯ ಪಾರ್ಮಿ. ನೀವು ಜನರಿಗೆ ಅಗತ್ಯವಾದ ವಸ್ತುಗಳನ್ನು ಮತ್ತು ಹಣವನ್ನು ದಾನ ಕೊಡುತ್ತೀರಿ. ಅದು ಒಳ್ಳೆಯದೇ, ಆದರೆ ಇಲ್ಲಿ ಕೊಡುವುದು ಧರ್ಮದ ದಾನ. ಇದು ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಉತ್ತಮವಾದ ದಾನ. ಅದೇಕೆ ಧರ್ಮದ ದಾನ ಎಲ್ಲಕ್ಕಿಂತ ಉತ್ತಮವಾದುದು? ಏಕೆಂದರೆ ಇದು ಪ್ರಕೃತಿಯ ನಿಯಮ. ನೀವು ಯಾವುದೇ ಬೀಜವನ್ನು ಬಿತ್ತಿದರೂ ಅದರ ಫಲವು ಅದೇ ರೀತಿ ಇರುತ್ತದೆ, ಮತ್ತು ಅದು ಎಷ್ಟೋ ಪಟ್ಟು ಹೆಚ್ಚಾಗಿರುತ್ತದೆ. ನೀವು ಯಾರಿಗಾದರೂ ಊಟ ಕೊಟ್ಟಾಗ ಅದಕ್ಕೆ ಬದಲಾಗಿ ಇದರ ಫಲಸ್ವರೂಪವಾಗಿ ನೀವು ಕೊಟ್ಟದ್ದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಆಹಾರವನ್ನು ಪಡೆಯುತ್ತೀರಿ. ನೀವು ಇಲ್ಲಿ ಧರ್ಮದಾನ ಕೊಡಲು ಈ ಶಿಬಿರದಲ್ಲಿ ಸೇರಿರುತ್ತೀರಿ. ನಿಜ, ಧರ್ಮದಾನ ಮಾಡುವುದು ಆಚಾರ್ಯರೇ. ನಿಜ, ಆದರೆ ಹೀಗೆ ಒಬ್ಬ ವ್ಯಕ್ತಿ ಆಚಾರ್ಯರೋ ಅಥವಾ ಸಹಾಯಕ ಆಚಾರ್ಯರೋ ಆಗಬೇಕಾದರೆ ಸಾಕಷ್ಟು ಸಮಯ ಹಿಡಿಸುತ್ತದೆ. ಆದರೂ ನೀವು ಈ ರೀತಿ ಧಮ್ಮಸೇವೆ ಮಾಡುವಾಗ ಈಗಲೇ ಧಮ್ಮದಾನದಲ್ಲಿ ಭಾಗಿಗಳಾಗುವ ಅವಕಾಶ ನಿಮಗೆ ಸಿಕ್ಕುತ್ತದೆ. ಒಬ್ಬ ಆಚಾರ್ಯರೂ ಸಹ ಸರಿಯಾದ ಅನುಕೂಲಗಳು ಇಲ್ಲದಿದ್ದರೆ ಧಮ್ಮದಾನ ಮಾಡಲಾರರು ಎಂಬುದನ್ನು ತಿಳಿದುಕೊಳ್ಳಿ. ಆದ್ದರಿಂದ ಅದಕ್ಕೆ ಬೇಕಾದ ವಸತಿ ಇತ್ಯಾದಿ ಕಟ್ಟಡಗಳ ನಿರ್ಮಾಣ ಮಾಡಿಕೊಡುವವರೂ ಸಹ ಧಮ್ಮದಾನದ ಪುಣ್ಯದಲ್ಲಿ ಭಾಗ ಪಡೆಯುತ್ತಾರೆ. ಅದೇ ರೀತಿ ಒಳ್ಳೆಯ ವ್ಯವಸ್ಥಾಪಕ ವರ್ಗ ಇಲ್ಲದಿದ್ದರೂ ಧಮ್ಮದಾನ ಮಾಡಲಾಗುವುದಿಲ್ಲ. ಆದ್ದರಿಂದ ಧರ್ಮಶಿಬಿರಗಳನ್ನು ವ್ಯವಸ್ಥೆ ಮಾಡುವವರು ಸಹ ಈ ದಾನ ಕಾರ್ಯದಲ್ಲಿ, ಈ ಪುಣ್ಯದಲ್ಲಿ ಭಾಗ ಪಡೆಯುತ್ತಾರೆ. ಅದೇ ರೀತಿ ಒಳ್ಳೆಯ ಧಮ್ಮಸೇವಕರಿಲ್ಲದಿದ್ದರೂ ಧರ್ಮದಾನ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವೂ ಸಹ ಈ ದಾನದ ಪುಣ್ಯದಲ್ಲಿ ಭಾಗಿದಾರರಾಗುತ್ತೀರಿ. ಆದ್ದರಿಂದ ಇದರ ಲಾಭ ನಿಮಗೆ ಸಿಗುತ್ತದೆ. ಮತ್ತು ನಾನು ಇದರಿಂದ ಎಷ್ಟು ಲಾಭವಾಗುತ್ತದೆ ಎಂಬುದನ್ನು ನನ್ನ ಅನುಭವದಿಂದಲೇ ಬಲ್ಲೆ. ನಾನು ಮೊದಲು ಶಿಬಿರಕ್ಕೆ ಕುಳಿತಂದಿನಿಂದ 14 ವರ್ಷಗಳ ನಂತರ ಪೂರ್ಣ ನುರಿತ ಆಚಾರ್ಯನೆಂದು ನೇಮಕವಾಗುವವರೆಗೆ ನಾನು ನನ್ನ ಗುರುಗಳ ಬಳಿಯೂ ಆಗಾಗ ಹೋಗುತ್ತಿದ್ದೆ, ಮತ್ತು ಧ್ಯಾನ ಕೇಂದ್ರಕ್ಕೂ ಹೋಗಿ ಅಲ್ಲಿ ಧಮ್ಮಸೇವೆ ಮಾಡುತ್ತಲೂ ಇದ್ದೆ. ಮತ್ತು ಅದರಿಂದ ನನಗೆ ಎಷ್ಟು ಲಾಭ ಸಿಕ್ಕಿತೆಂದು ನನಗೇ ಗೊತ್ತು. ಇದೇ ರೀತಿ ಧಮ್ಮಸೇವೆ ಮಾಡುವ ಸಾಧಕರು ಆಗಾಗ ಒಂದು 10 ದಿನಗಳ ಶಿಬಿರದಲ್ಲಿ ಸೇವೆ ಮಾಡಿದ್ದರ ಫಲವಾಗಿ ನನಗೆ ಅಷ್ಟೊಂದು ಲಾಭ ಸಿಕ್ಕಿತು, ಇಷ್ಟೊಂದು ಲಾಭ ಸಿಕ್ಕಿತು ಎಂದು ನನಗೆ ವರದಿ ಕೊಡುತ್ತಲೇ ಇರುತ್ತಾರೆ. ಧಮ್ಮದಾನ ಮಾಡುವುದೆಂದರೆ ಧಮ್ಮದ ಒಂದು ಬೀಜವನ್ನು ನೆಟ್ಟಂತೆ. ಹೀಗೆ ನೀವು ಧರ್ಮದ ಬೀಜವನ್ನು ಬಿತ್ತಿದಾಗ ನಿಮ್ಮಲ್ಲಿರುವ ಧರ್ಮ ಬಲಗೊಳ್ಳುತ್ತದೆ. ಧರ್ಮ ಸೇವೆ ಮಾಡುವುದರಿಂದ ನಿಮಗೆ ದೊರೆತಿರುವ ಅತಿದೊಡ್ಡ ಲಾಭ ಇದು. ಇನ್ನೊಂದು ದೊಡ್ಡ ಲಾಭವೆಂದರೆ ನಿಮಗೆ ಇದರಿಂದ ಸಿಗುವ ಅಪಾರ ತೃಪ್ತಿ, ಅಪಾರ ಸಂತೋಷ. ನಿಮಗೆ ಮೊಟ್ಟ ಮೊದಲು ಧಮ್ಮ ಸಿಕ್ಕಾಗ ಹಲವು ಮಂದಿ ಧರ್ಮಸೇವಕರು ನಿಮಗೆ ಸೇವೆ ಮಾಡಿದ್ದರು. ಇದೇ ರೀತಿ ಈಗ ಬೇರೆಯವರು ಧರ್ಮ ಪಡೆಯಲು ನೀವು ಸಹಾಯ ಮಾಡಿದಾಗ ನೀವು ಋಣವನ್ನು ತೀರಿಸುತ್ತೀರಿ. ಬೇರೆಯವರು ನನಗೆ ಸೇವೆ ಮಾಡಿದ್ದರು, ಈಗ ನಾನು ಬೇರೆಯವರ ಸೇವೆ ಮಾಡುವುದು ಒಳ್ಳೆಯದು. ಇದು ಬಹಳ ತೃಪ್ತಿ ಕೊಡುವ ವಿಷಯ. ಇನ್ನೊಂದು ದೊಡ್ಡ ತೃಪ್ತಿ ಎಂದರೆ ಶಿಬಿರದ ಕೊನೆಯಲ್ಲಿ ಸಿಗುವ ಆನಂದ. ಸಂತೃಪ್ತಿ. ಮತ್ತು ಈ ಆನಂದ ಸಾಧಾರಣ ಆನಂದವಲ್ಲ, ಇದು ಬಹಳ ಉತ್ತಮವಾದ ಅಥವಾ ಮೇಲ್ಮಟ್ಟದ ಆನಂದ, ಮೋದದಿಂದ ಕೂಡಿದ ಆನಂದ. ಜನರು ಇಂಥ ಶಿಬಿರಗಳಿಗೆ ಸೇರಲು ಬಂದಾಗ ಒಂದಿಲ್ಲೊಂದು ದುಃಖದೊಂದಿಗೆ ಬಂದಿರುತ್ತಾರೆ, ಅವರ ಮುಖ ಬಾಡಿ ಹೋಗಿರುತ್ತದೆ. ಆದರೆ 10ನೆಯ ದಿನ ಈ ಶಿಬಿರ ಮುಗಿಸಿ ಹೊರಡುವಾಗ ಅವರ ಮುಖ ಆನಂದದಿಂದ ಅರಳಿರುತ್ತದೆ. ಅವರ ಮುಖದಲ್ಲಿ ಎಷ್ಟೊಂದು ಮಿಂಚು, ಎಷ್ಟೊಂದು ಹೊಳಪು ಬಂದಿರುತ್ತದೆ. ಮತ್ತು ಇದನ್ನು ನೋಡಿ ಮುದಿತದಿಂದ ನಿಮ್ಮ ಮನಸ್ಸು ಸುಖಪಡುತ್ತದೆ. ಧಮ್ಮ ಸೇವೆಯ ಬಹುದೊಡ್ಡ ಲಾಭ ಇದು. ಧರ್ಮ ಕೇವಲ ನಿಮ್ಮ ಮುಕ್ತಿಗಾಗಿ ಮಾತ್ರ ಅಲ್ಲ, ಬುದ್ಧ ನೀನು ಮುಕ್ತನಾಗು ಎಂದು ಬೋಧಿಸುತ್ತಾನೆ. ನಿಜ, ಆದರೆ ಅದೇ ಸಮಯದಲ್ಲಿ ನೀವು ಇತರರ ಬಿಡುಗಡೆಗೂ ಸಹಕಾರಿಯಾಗಬೇಕು. ಧಮ್ಮ ಸೇವೆ ಮಾಡುವುದರಿಂದ ನೀವು ಇದನ್ನೇ ಮಾಡುತ್ತಿದ್ದೀರಿ. ನೀವು ನಿಮ್ಮ ದುಃಖದಿಂದಲೂ ಬಿಡುಗಡೆ ಹೊಂದುತ್ತಿದ್ದೀರಿ ಮತ್ತು ಇತರರಿಗೂ ತಮ್ಮ ದುಃಖದಿಂದ ಹೊರಬರಲು ಸಹಾಯ ಮಾಡುತ್ತಿದ್ದೀರಿ. ಆದ್ದರಿಂದ ನಾನು ನನ್ನ ಶಿಷ್ಯರಿಗೆ ಸಮಯ ಸಿಕ್ಕಾಗ ಒಂದು 10 ದಿನಗಳ ಶಿಬಿರಗಳಲ್ಲಿ ಧರ್ಮ ಸೇವೆ ಮಾಡಲು ಹೇಳುತ್ತಲೇ ಇರುತ್ತೇನೆ. ನೀವು ನಿಮ್ಮ ಸಾಧನೆಗಾಗಿ 10 ದಿನ ಅವಕಾಶ ಮಾಡಿಕೊಳ್ಳುವಂತೆ ಒಂದು ಶಿಬಿರ ಕಾಲದಲ್ಲಿ ಸೇವೆ ಮಾಡುವುದು ಅಷ್ಟೇ ಮುಖ್ಯ. ಕೆಲವು ವೇಳೆ ನಿಮಗೆ 10 ದಿನಗಳು ಒಟ್ಟಿಗೆ ಅವಕಾಶ ಸಿಗಲಾರದೆನ್ನಿ, ಚಿಂತೆಯಿಲ್ಲ. ಆಗ ಎಷ್ಟು ದಿನಗಳು ಸಾಧ್ಯವೋ ಅಷ್ಟು ದಿನಗಳು ಸೇವೆ ಮಾಡಿ. ವಾರದ ಕೊನೆಯಲ್ಲಿ 2 ದಿನಗಳು ಅವಕಾಶ ಸಿಗಬಹುದು. ಆಗ ವ್ಯವಸ್ಥಾಪಕರೊಂದಿಗೆ ಮಾತಾಡಿ ಮತ್ತು ಅವರ ಸಮ್ಮತಿ ಸಿಕ್ಕರೆ 2 ದಿನಗಳೋ 3 ದಿನಗಳೋ ಅಥವಾ 1 ದಿನದ ಮಟ್ಟಿಗಾದರೂ ಸೇವೆ ಮಾಡಿ. ಸೇವೆ ಮಾಡುವುದು ನಿಮಗೆ ಎಂದೂ ಶ್ರೇಯಸ್ಕರವೇ. ನೀವೆಲ್ಲರೂ ಧರ್ಮದಲ್ಲಿ ಬೆಳೆಯಿರಿ, ಧರ್ಮದಲ್ಲಿ ಸ್ಥಾಪಿತರಾಗಿರಿ. ಇದು ನಿಮ್ಮ ಒಳಿತಿಗಾಗಿಯೂ ಮತ್ತು ಹಲವರ ಒಳಿತಿಗಾಗಿಯೂ. ನೀವೆಲ್ಲರೂ ಧರ್ಮದಲ್ಲಿ ಬೆಳೆಯಿರಿ, ಧರ್ಮದ ಪ್ರಭೆಯಲ್ಲಿ ಬೆಳಗಿರಿ.
ಫಲಹು ಫಲಹು ಫಲಹು.